గంగా చరిత్రే. బాహుక రాజన పుత్రనాద సగర మహారాజను ತನ್ನ ಗುರುಗಳಾದ ಔರ್ವರ ಆದೇಶಗಳಂತೆ ರಾಜ್ಯವನ್ನು ಆಳುತ್ತಿದ್ದನು. ಒಂದು ಬಾರಿ ಗುರುಗಳ ಆದೇಶದಂತೆ ಸಗರ ಮಹಾರಾಜನು ಅಶ್ವಮೇಧ ಯಜ್ಞವನ್ನು ಭಗವಂತನನ್ನು ತೃಪ್ತಿಪಡಿಸಲು ಆಚರಿಸುತ್ತಿದ್ದನು. ಆದರೆ ಇಂದ್ರನು ಯಜ್ಞಾರ್ಪಣೆಗೆ ಎಂದು ಇರುವ ಕುದುರೆಯನ್ನು ಅಶ್ವವನ್ನು ಕದಿಯುತ್ತಾನೆ. ಸಗರ ಮಹಾರಾಜನಿಗೆ ಇಬ್ಬರು ಹೆಂಡತಿಯರು, ಸುಮತಿ ಹಾಗೂ ಕೇಶಿನಿ. ಸುಮತಿಯ ಮಕ್ಕಳು ಒಟ್ಟು 60,000 ಮಂದಿ. ಅವರುಗಳಿಗೆ ತುಂಬ ಶಕ್ತಿ ಇತ್ತು, ಆದ್ದರಿಂದ ಅಹಂಕಾರದಲ್ಲಿದ್ದರು ಅವರು. ಕುದುರೆಯನ್ನು ಹುಡುಕಿ ತರಲು ತಂದೆಯು ಈಗ ಆಜ್ಞೆಯನ್ನು ನೀಡುತ್ತಾನೆ. ಈಗ ಹುಡುಕುತ್ತಾ ಹೋಗುತ್ತಿರಬೇಕಾದರೆ ಭೂಮಂಡಲವನ್ನು ಆಳವಾಗಿ ಹಗೆಯುತ್ತಾರೆ. ಈಶಾನ್ಯದ ದಿಕ್ಕಿನಲ್ಲಿ ಕಪಿಲ ಮುನಿ ಆಶ್ರಮದಲ್ಲಿ ಆ ಕುದುರೆಯನ್ನು ಈಗ ನೋಡುತ್ತಾರೆ, ಕಂಡುಹಿಡಿಯುತ್ತಾರೆ. ಕಪಿಲ ಮುನಿಗಳು ಬೇರೆ ಯಾರೂ ಅಲ್ಲ, ಭಗವಂತನ ಅವತಾರ. ಕರ್ದಮ ಮುನಿ ಹಾಗೂ ದೇವಹೂತಿಗೆ ಹುಟ್ಟಿದ್ದೇ ಈ ಕಪಿಲ ಮುನಿಗಳು. ಇಂತಹ ಭಗವಂತನನ್ನು ಈಗ ಈ 60,000 ಸಗರನ ಮಕ್ಕಳು ತಪ್ಪಾಗಿ ತಿಳಿಯುತ್ತಾರೆ. ಕುದುರೆಯನ್ನು ನೋಡಿದ ತಕ್ಷಣ ಕಪಿಲ ಮುನಿಗಳೇ ಕದ್ದಿದ್ದು ಎಂದು ಮೂರ್ಖತನದಿಂದ ತೀರ್ಮಾನಿಸುತ್ತಾರೆ. ಈಗ ಧ್ಯಾನದಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದ ಕಪಿಲ ಮುನಿಗಳನ್ನು ತಮ್ಮ ಆಯುಧಗಳನ್ನು ಎತ್ತಿಕೊಂಡು ಸಾಯಿಸಲು ಹೋಗುತ್ತಾರೆ, ಓಡುತ್ತಾರೆ. ಆದರೆ ತಕ್ಷಣವೇ ಭಸ್ಮವಾಗುತ್ತಾರೆ, ಎಲ್ಲರೂ ಬೂದಿಯಾಗುತ್ತಾರೆ. ಸಗರ ಮಹಾರಾಜನ ಒಂದು ಹೆಂಡತಿಯ ಮಕ್ಕಳು ಸತ್ತರು. ಈಗ ಸುಮತಿಯ ಮಕ್ಕಳು ಮರಣಿಸಿದರು. ಈಗ ಎರಡನೆಯ ಹೆಂಡತಿಗೆ ಕೇಶಿನಿಗೆ ಒಬ್ಬ ಮಗನಿರುತ್ತಾನೆ. ಅವನ ಹೆಸರು ಅಸಮಂಜಸ ಎಂದು. ಈ ಅಸಮಂಜಸನು ತನ್ನ ಹಿಂದಿನ ಜನ್ಮದಲ್ಲಿ ಮಹಾಯೋಗಿಯಾಗಿರುತ್ತಾನೆ. ಆದರೆ ಹೇಗೋ ಒಂದು ಕೆಟ್ಟ ಸಹವಾಸದಿಂದ ಸಂಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ಅಸಮಂಜಸನು ಜಾತಿಸ್ಮರಣಾಗಿರುತ್ತಾನೆ. ಜಾತಿಸ್ಮರ ಅಂದರೆ ಹಿಂದಿನ ಜನ್ಮವು ಜ್ಞಾಪಕವಿರುತ್ತದೆ, ಇದಕ್ಕೆ ಜಾತಿಸ್ಮರ ಎಂದು ಹೇಳುತ್ತೇವೆ. ಇದು ಭಗವಂತನ ಒಂದು ಸ್ಪೆಷಲ್ ಮರ್ಸಿ, ವಿಶಿಷ್ಟವಾದ ಕರುಣೆ. ಆಧ್ಯಾತ್ಮಿಕ ಬಾಳಿನಲ್ಲಿ ಯಾರಾದರೂ ಅರ್ಧದಲ್ಲಿ ನಿಲ್ಲಿಸಿದರೆ ಅವನು ಮತ್ತೆ ಆ ಅರ್ಧ ಭಾಗದಿಂದಲೇ ಮುಂದುವರಿಸುತ್ತಾನೆ ನಂತರ ಜನ್ಮದಲ್ಲಿ. ಇದನ್ನು ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಅರ್ಧದ ಮಾತೇನು ಬಂತು, ಯಾರಾದರೂ ಒಂದೇ ಒಂದು ಶೇಕಡ ಭಕ್ತಿ ಸೇವೆಯಲ್ಲಿ ಪ್ರವೇಶ ಮಾಡಿದರೆ ಕೂಡ ಸಾಕು, ಮುಂದಿನ ಜನ್ಮದಲ್ಲಿ ಎರಡನೇ ಶೇಕಡದಿಂದ ಪ್ರಾರಂಭಿಸುತ್ತಾನೆ ಭಕ್ತಿ ಸೇವೆಯನ್ನು. ಆದ್ದರಿಂದಲೇ ನಾರದ ಮುನಿಗಳು ಹೇಳುತ್ತಾರೆ, ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋತ ಪತೇ ತಥೋ ಯದಿ ಯತ್ರಕ್ವವಾ ಭದ್ರಂ ಅಭೂತ್ ಅಮುಷ್ಯಕಿಂ ಕೋವಾರ್ತಾಪ್ತೋ ಭಜತಾಂ ಸ್ವಧರ್ಮತಃ. ಯಾರು ಹರಿಯ ಚರಣ ಕಮಲಗಳ ಸೇವೆ ಮಾಡಲು ತನ್ನ ಭೌತಿಕ ಕರ್ತವ್ಯಗಳನ್ನು ತ್ಯಜಿಸುತ್ತಾನೋ, ಸಂಪೂರ್ಣತೆಯನ್ನು ಹೊಂದದೆ ಪತಿತನಾಗುತ್ತಾನೋ, ಅಂದರೆ ಸ್ವಲ್ಪ ಕಾಲದ ನಂತರ ಭಕ್ತಿ ಸೇವೆಯನ್ನು ಬಿಟ್ಟು ಬಿಡುತ್ತಾನೋ, ಅವನಿಗೆ ನಷ್ಟವೇನು? ಅದೇ ಮತ್ತೊಂದು ಕಡೆ, ಯಾರು ತನ್ನ ಭೌತಿಕ ಕರ್ತವ್ಯಗಳನ್ನು ಧರ್ಮಾಚರಣೆಗಳನ್ನು ಸಂಪೂರ್ಣವಾಗಿ ಮಾಡುತ್ತಾನೋ, ಆದರೆ ಆ ಹರಿಯ ಚರಣ ಕಮಲಗಳಿಗೆ ಶರಣಾಗದೇ ಇದ್ದರೆ ಅವನಿಗೆ ಲಾಭವೇನು? ಈ ರೀತಿಯಲ್ಲಿ ಹೇಳುತ್ತಾರೆ ನಾರದ ಮುನಿಗಳು. ಆದ್ದರಿಂದ ಈ ಕೃಷ್ಣ ಭಕ್ತಿಯನ್ನು, ಕೃಷ್ಣನ ಚರಣ ಕಮಲಗಳನ್ನು ಒಂದೇ ಒಂದು ಬಾರಿ ಪ್ರಾಮಾಣಿಕತೆಯಿಂದ ಹಿಡಿದರೆ ಕೂಡ ಸಾಕು, ಅವನ ಪರಿಪೂರ್ಣತೆಯು ಖಂಡಿತ. ಅವನ ಲೋಕಕ್ಕೆ ಹೋಗಿ ಶಾಶ್ವತವಾದ ಬಾಳನ್ನು ಅನುಭವಿಸುವುದು ಸತ್ಯ. ಈ ಜನ್ಮದಲ್ಲಿ ಅಪ್ಪಿತಪ್ಪಿ ಒಂದು ವೇಳೆ ನಾವು ಕೃಷ್ಣ ಭಕ್ತಿಯನ್ನು ಬಿಟ್ಟರೂ ಕೃಷ್ಣನು ನಮ್ಮ ಕೈಯನ್ನು ಬಿಡುವುದಿಲ್ಲ. ಯಾರು ಭಕ್ತಿ ಮಾರ್ಗವನ್ನು ಬಿಡುತ್ತಾರೋ ಅವರನ್ನು ಆ ಕೃಷ್ಣನೇ ಮುಂದಿನ ಜನ್ಮದಲ್ಲಿ ಒಬ್ಬ ವೈಷ್ಣವನ ಮನೆಯಲ್ಲಿ, ಅಂದರೆ ಅವನ ಭಕ್ತರ ಮನೆಯಲ್ಲಿ ಹುಟ್ಟಿಸುತ್ತಾನೆ. ಆಗ ಮತ್ತೆ ಆ ಭಕ್ತಿ ಸೇವೆಯಲ್ಲಿ ಮುಂದುವರಿಸಲು ಸುಲಭವಾಗುತ್ತದೆ, ವಾತಾವರಣವು ಅವಕಾಶಕರವಾಗಿರುತ್ತದೆ. ಆದರೆ ನಾವು ಮುಂದಿನ ಜನ್ಮದಲ್ಲಿ ಮುಗಿಸೋಣ ಎಂದು ಗುರುಗಳು ಹೇಳಿದ ನಿಯಮಗಳನ್ನು ತಿರಸ್ಕರಿಸಬಾರದು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಈ ಜನ್ಮದಲ್ಲಿ ಕೃಷ್ಣ ಭಕ್ತಿಯನ್ನು ಆಚರಿಸಿ ಈ ಭೌತಿಕ ಬಂಧನದಿಂದ ದುಃಖಗಳಿಂದ ವಿಮುಕ್ತರಾಗಲು ಅವಕಾಶವಿರಬೇಕಾದರೆ ಏಕೆ ಮತ್ತೊಂದು ಜನ್ಮಕ್ಕೆ ಕಾಯಬೇಕು? ಇದು ಬುದ್ಧಿವಂತಿಕೆಯಲ್ಲ. ಈ ಜನ್ಮದಲ್ಲಿ ನಾನು ಪರಿಪೂರ್ಣತೆಯನ್ನು ಸಾಧಿಸಬೇಕಾದರೆ ಏಕೆ ನಾನು ಮುಂದಿನ ಜನ್ಮದವರೆಗೆ ಕಾಯಬೇಕು? ಚರಿತ್ರೆಯಲ್ಲಿ ಯಾರಿಗೋ ಈ ರೀತಿಯಲ್ಲಿ ಆಗಿದೆ ಎಂದು ನಾವು ನಿರ್ಲಕ್ಷ್ಯ ಮಾಡಬಾರದು. ಇತಿಹಾಸದಲ್ಲಿ ಉದಾಹರಣೆಗಳು ಇದ್ದಾರೆ. ಅಜಾಮಿಲ, ಭರತ ಮಹಾರಾಜ ಹಾಗೂ ಈಗ ಅಸಮಂಜಸನಂತಹ ಉದಾಹರಣೆಗಳಿದ್ದಾರೆ. ಮುಂದಿನ ಜನ್ಮದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದ ಮಹಾತ್ಮರು ಇದ್ದಾರೆ. ಭಗವಂತನು ಇಂತಹ ನಿದರ್ಶನಗಳಿಂದ ನಮಗೆ ಪಾಠವನ್ನು ಹೇಳಿಕೊಡಲು ಕೂಡ ಈ ರೀತಿಯಲ್ಲಿ ಲೀಲೆಗಳನ್ನು ಮಾಡಬಹುದು. ನಾವು ಜೋಪಾನವಾಗಿ ಭಕ್ತಿ ಸೇವೆಯನ್ನು ಆಚರಿಸಬೇಕು ಎಂದು ಪಾಠವನ್ನು ನೀಡಲು ಕೂಡ ಭಗವಂತನು ಲೀಲೆಗಳನ್ನು ಮಾಡಬಹುದು. ಅಂತಹ ಲೀಲೆಗಳಿಂದ ನಾವು ಪಾಠವನ್ನು ಪಡೆದು ಆಚಾರ್ಯರು ಹೇಳುವಂತೆ ನಾವು ಭಕ್ತಿ ಸೇವೆಯಲ್ಲಿ ಸ್ಥಿರರಾಗಿರಬೇಕು. ಅವರಂತೆ ನಾನು ಪತನನಾಗುತ್ತೇನೆ ಎಂದು ತಪ್ಪಾಗಿ ಭಾವಿಸಬಾರದು. ಅಜಾಮಿಲನು ಭಕ್ತನಾಗಿದ್ದನು ಮೊದಲು, ಈಗ ನಾನು ಭಕ್ತನಾದೆ, ನಾನು ಅಜಾಮಿಲನ ಹಾಗೆ ಕೆಟ್ಟ ಕಾರ್ಯಗಳನ್ನು ಮಾಡುತ್ತೇನೆ, ಅಂತಿಮದಲ್ಲಿ ನಾರಾಯಣ ಎಂದು ಕೂಗುತ್ತೇನೆ ಎಂದು ತಪ್ಪಾಗಿ ನಿರ್ಧರಿಸಬಾರದು. ಒಂದೊಂದು ಕ್ಷಣದಲ್ಲಿಯೂ ಹರೇ ಕೃಷ್ಣ ಮಹಾಮಂತ್ರದ ಮೇಲೆ ನಮ್ಮ ಭರವಸೆಯನ್ನು ಗಟ್ಟಿಯಾಗಿಟ್ಟು ಪತಿತರಾಗಬಾರದು. ಕೃಷ್ಣನೇ, ನಿನ್ನ ಚರಣ ಕಮಲಗಳ ದಾಸನಾಗಬೇಕು, ಪರಿಶುದ್ಧನಾಗಬೇಕು, ಪರಿಶುದ್ಧ ಭಕ್ತನಾಗಬೇಕು, ನಿನ್ನ ಪ್ರೀತಿಯನ್ನು ಪಡೆಯಬೇಕು ಎಂದು ನಾವು ಅವನ ಬಳಿ ಬೇಡಬೇಕು. ಅಜಾಮಿಲನು ಯಮದೂತರನ್ನು ನೋಡಿದಾಗ ಉಂಟಾದ ಭಯ ಒಂದೇ ಒಂದು ಸಾಕು, ನಾವು ಅವನ ಹಾಗೆ ಪಾಪಗಳನ್ನು ಮಾಡುತ್ತೇವೆ ಎಂದು ಯೋಚಿಸುವುದನ್ನೇ ಬಿಟ್ಟು ಬಿಡುತ್ತೇವೆ. ಆದ್ದರಿಂದ ಪತಿತರನ್ನು ನೋಡಿದಾಗ ನಾವು ಜೋಪಾನರಾಗಿ ಹರೇ ಕೃಷ್ಣ ಮಹಾಮಂತ್ರದ ಆಶ್ರಯವನ್ನು ಇನ್ನೂ ಬಲವಾಗಿ ಪಡೆಯಬೇಕು, ಇನ್ನೂ ನಮ್ಮ ನಂಬಿಕೆಯನ್ನು ಸ್ಥಿರ ಮಾಡಿಕೊಳ್ಳಬೇಕು. ಅವರುಗಳು ನಮಗೋಸ್ಕರ ದಾರಿಯನ್ನು ತೋರಿಸುತ್ತಿದ್ದಾರೆ. ಈಗ ಈ ಅಸಮಂಜಸನು ಹಿಂದಿನ ಜನ್ಮದಲ್ಲಿ ಆಧ್ಯಾತ್ಮಿಕ ವಿಚಾರಣೆಗಳಲ್ಲಿ ತೊಡಗಿದವನಾದುದರಿಂದ ಈಗ ಅವನಿಗೆ ಅವನ ಹಿಂದಿನ ಜನ್ಮವು ಜ್ಞಾಪಕವೂ ಇತ್ತು. ಆದ್ದರಿಂದ ಅವನು ಎಲ್ಲರಿಂದ ಬೇರೆಯಾಗಿರಬೇಕೆಂದು, ಯಾರ ಸಹವಾಸವೂ ಅವನಿಗೆ ಬೇಡವೆಂದು, ಕುಟುಂಬದ ವ್ಯವಹಾರದಲ್ಲಿ ಅವನು ದೂರವಿರಬೇಕೆಂದು ತುಂಟನ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದನು. ಜನರಿಗೆ ಹಾಗೂ ನೆಂಟರಿಗೆ ಅವನನ್ನು ನೋಡಿದರೆ ಸಹಿಸಬಾರದಾದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದನು. ಅಯೋಧ್ಯ ನಗರದ ಸಮೀಪದಲ್ಲಿ ಸರಯೂ ನದಿಯಲ್ಲಿ ಆಡುತ್ತಿದ್ದ ಬಾಲಕರನ್ನು ಆಳವಾದ ನೀರಿನಲ್ಲಿ ಮುಳುಗಿಸಿ ಸಾಯಿಸುತ್ತಿದ್ದನು. ತನ್ನ ತಂದೆ ಅವನ ಚಟುವಟಿಕೆಗಳನ್ನು ಕೇಳಿ ಅವನ ಮೇಲೆ ಪ್ರೀತಿಯನ್ನು ಬಿಟ್ಟನು. ಅವನನ್ನು ಕಂಡರೆ ಇಷ್ಟವೇ ಆಗುತ್ತಿರಲಿಲ್ಲ. ಒಂದು ದಿನ ರಾಜ್ಯವನ್ನು ಬಿಟ್ಟು ಎಲ್ಲಿಗಾದರೂ ಹೊರಟು ಹೋಗು ಎಂದು ಆಜ್ಞೆಯನ್ನು ನೀಡಿದನು ರಾಜನು. ಆದರೆ ಅಸಮಂಜಸನು ಹೋಗುವುದಕ್ಕಿಂತ ಮುಂಚೆ ಅವನ ಯೋಗ ಶಕ್ತಿಯನ್ನು ತೋರಿಸಿ ಹೋಗುತ್ತಾನೆ. ಅವನಿಂದ ಸಾಯಿಸಲ್ಪಟ್ಟ ಮಕ್ಕಳನ್ನು, ನದಿಯಲ್ಲಿ ಮುಳುಗಿಸಿದ ಮಕ್ಕಳನ್ನು ಮತ್ತೆ ಬದುಕಿಸುತ್ತಾನೆ. ಇದನ್ನು ಕಂಡ ಎಲ್ಲ ಜನರು, ಪ್ರಜೆಗಳು ಆಶ್ಚರ್ಯಚಕಿತರಾದರು. ತಂದೆಗೆ ಕೂಡ ತುಂಬ ಆಶ್ಚರ್ಯವಾಗುತ್ತದೆ. ನಂತರ ರಾಜ್ಯವನ್ನು ಬಿಟ್ಟನು ಅಸಮಂಜಸನು. ಈಗ ಪಾಪ ಸಗರ ಮಹಾರಾಜನಿಗೆ ತುಂಬ ದುಃಖವಾಗುತ್ತದೆ. ತನ್ನ ಮಗನು ರಾಜ್ಯವನ್ನು ಬಿಟ್ಟು ಹೋದನೆಂದು ತುಂಬ ದುಃಖಿಸುತ್ತಾನೆ. ಆದರೆ ಅಸಮಂಜಸನು ಬೇಗ ಪರಿಪೂರ್ಣತೆಯನ್ನು ಹೊಂದಬೇಕು ಎಂಬುದು ಭಗವಂತನ ಇಚ್ಛೆ ಅಷ್ಟೇ. ಈ ಅಸಮಂಜಸನಿಗೆ ಒಬ್ಬ ಮಗನಿದ್ದನು, ಅವನೇ ಅಂಶುಮಾನ್. ಈ ಅಂಶುಮಾನನು ತನ್ನ ತಾತನ ಎಲ್ಲ ಕಾರ್ಯಗಳಿಗೆ, ಅಂದರೆ ಸಗರ ಮಹಾರಾಜನ ಎಲ್ಲ ಕೆಲಸಗಳಿಗೆ ಸಹಾಯ ಮಾಡುತ್ತಿದ್ದನು, ಒಳ್ಳೆಯದನ್ನು ಮಾಡುತ್ತಿದ್ದನು. ಅಂಶುಮಾನನು ಕೂಡ ಭಗವಂತನ ಭಕ್ತನಾಗಿದ್ದನು. ಈಗ ಸಗರ ಮಹಾರಾಜನ ಯಜ್ಞವು ನಿಂತಿತು. ಇಂದ್ರನು ಕದ್ದಿ ಕಪಿಲ ಮುನಿಗಳ ಬಳಿ ಇಟ್ಟಿದ್ದಾನೆ. ಅದನ್ನು ತರಲು ಹೋದವರು ಸತ್ತರು. ಅಂಶುಮಾನ್ ಚಿಕ್ಕಪ್ಪ ದೊಡ್ಡಪ್ಪಂದಿರು 60,000 ಮಂದಿಯರು ಸತ್ತರು. ಈಗ ಈ ಅಂಶುಮಾನನು ಆ ಕುದುರೆಯನ್ನು ಹುಡುಕುತ್ತಾ ಹೋಗುತ್ತಾನೆ. ಸಗರ ಮಹಾರಾಜನ ಆದೇಶದಂತೆ ಕುದುರೆಯನ್ನು ಹುಡುಕಿ ತರಲು ಹೋಗುತ್ತಾನೆ. ಅವನ ತಂದೆಯಂದಿರು ಹೋದ ಮಾರ್ಗದಲ್ಲಿ ಹುಡುಕುತ್ತಾ ಹೋಗುತ್ತಾ ಕೊನೆಯದಾಗಿ ಅಂಶುಮಾನನು ಕೂಡ ಕಪಿಲ ಮುನಿಗಳ ಆಶ್ರಮಕ್ಕೆ ಬಂದನು. ಅವನ ತಂದೆಯಂದಿರ ಚಿದಾಭಸ್ಮವನ್ನು ಕಂಡನು, ಕಪಿಲ ಮುನಿಗಳನ್ನು ಕುದುರೆಯನ್ನು ನೋಡಿದನು. ಆದರೆ ಈಗ ಈ ಅಂಶುಮಾನನಿಗೆ ಕಪಿಲ ಮುನಿಗಳು ಯಾರು ಎಂದು ಚೆನ್ನಾಗಿ ಗೊತ್ತಿತ್ತು. ಅವರು ದೇವೋತ್ತಮ ಪರಮ ಪುರುಷನ ಅವತಾರ ಎಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಈಗ ಅಂಶುಮಾನನು ಕಪಿಲ ಮುನಿಗಳನ್ನು ಹೊಗಳಲು ಆರಾಧಿಸಲು ಪ್ರಾರಂಭಿಸುತ್ತಾನೆ. ಕಪಿಲ ಮುನಿಗಳಿಗೆ ನಮಸ್ಕರಿಸುತ್ತಾನೆ, ವಂದನೆಗಳನ್ನು ಸಲ್ಲಿಸುತ್ತಾನೆ, ತೃಪ್ತಿಪಡಿಸುತ್ತಾನೆ. ಆಗ ಭಗವಂತನು ಕಪಿಲ ಮುನಿಗಳು ಅಂಶುಮಾನನಿಗೆ ಜ್ಞಾನೋಪದೇಶಗಳನ್ನು ನೀಡುತ್ತಾರೆ. ನಂತರ ಕುದುರೆಯನ್ನು ತೆಗೆದುಕೊಂಡು ಹೋಗಲು ಆದೇಶಿಸುತ್ತಾರೆ. ಅವರ ತಂದೆಯಂದಿರನ್ನು ಮುಕ್ತರಾಗಿ ಮಾಡಲು ಗಂಗಾಜಲಕ್ಕೆ ಮಾತ್ರ ಸಾಧ್ಯ ಎಂದು ಹೇಳುತ್ತಾರೆ. ನಂತರ ಅಂಶುಮಾನನು ಕಪಿಲ ಮುನಿಗಳಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಸಗರ ಮಹಾರಾಜನ ಬಳಿ ಕುದುರೆಯನ್ನು ಕರೆದುಕೊಂಡು ಹೋಗುತ್ತಾನೆ. ಸಗರ ಮಹಾರಾಜನು ಯಜ್ಞವನ್ನು ಮುಗಿಸುತ್ತಾನೆ. ಸ್ವಲ್ಪ ಕಾಲದ ನಂತರ ಸಗರ ಮಹಾರಾಜನು ತನ್ನ ರಾಜ್ಯವನ್ನು ಅಂಶುಮಾನನಿಗೆ ಕೊಟ್ಟು ಅಂಶುಮಾನನನ್ನು ರಾಜನಾಗಿ ಮಾಡಿ ಔರ ಮುನಿಗಳ ಆದೇಶದಂತೆ ಬಾಳಿನ ಅಂತಿಮ ಗುರಿಯನ್ನು ಸಾಧಿಸುತ್ತಾನೆ. ಈಗ ಅಂಶುಮಾನನು ಗಂಗೆಯನ್ನು ಈ ಭೌತಿಕ ಪ್ರಪಂಚಕ್ಕೆ ತರಲು ತುಂಬಾ ತೀವ್ರವಾದ ತಪಸ್ಸುಗಳನ್ನು ಆಚರಿಸುತ್ತಾನೆ. ಆದರೆ ಸಾಧಿಸುವುದಕ್ಕಿಂತ ಮುಂಚೆ ಮರಣಿಸುತ್ತಾನೆ. ಅಂಶುಮಾನನಿಗೆ ಒಬ್ಬ ಮಗನಿದ್ದನು, ದಿಲೀಪ ಎಂದು ಅವನ ಹೆಸರು. ಈಗ ಅವನು ಕೂಡ ಅವನ ತಂದೆಯ ಹಾಗೆಯೇ ಆ ಗಂಗಾಜಲವನ್ನು ಈ ಭೌತಿಕ ಪ್ರಪಂಚಕ್ಕೆ ತರಲು ತುಂಬಾ ತಪಸ್ಸುಗಳನ್ನು ಆಚರಿಸುತ್ತಾನೆ. ಆದರೆ ದಿಲೀಪನ ಪ್ರಯತ್ನವು ಕೂಡ ಪ್ರಯೋಜನವಿಲ್ಲದಂತೆ ಆಗುತ್ತದೆ. ಪಾಪ ನೋಡಿ, ಇಂದಿಗೆ ಗಂಗಾಜಲವನ್ನು ಎಷ್ಟೊಂದು ಹಾಳು ಮಾಡುತ್ತಾರೆ ಜನರು. ಪುಣ್ಯತೀರ್ಥಗಳಿಗೆ ಗೌರವವನ್ನು ನೀಡುವುದಿಲ್ಲ, ಬಟ್ಟೆ ನೋಗಿಯುತ್ತಾರೆ, ದೇಹದ ಕೊಳಕನ್ನು ಶುದ್ಧಿ ಮಾಡಿಕೊಳ್ಳಲು ಸೋಪ್ ಹಾಕಿ ಸ್ನಾನ ಮಾಡುತ್ತಾರೆ, ಉಲ್ಲಾಸಕ್ಕೋಸ್ಕರ ಆಡುತ್ತಾರೆ, ಈಜುತ್ತಾರೆ, ಉಗಿಯುತ್ತಾರೆ. ಈ ರೀತಿಯಲ್ಲಿ ಗೌರವವನ್ನು ಕೊಡುವುದಿಲ್ಲ ಎಷ್ಟೊಂದು ಮಂದಿ. ಗಂಗಾ ನದಿಯಲ್ಲಿ ಮಾತ್ರವಲ್ಲ, ಹೆಚ್ಚು ಕಡಿಮೆ ಎಲ್ಲ ಪುಣ್ಯಕ್ಷೇತ್ರಗಳ ತೀರ್ಥಗಳ ಪರಿಸ್ಥಿತಿ ಹೀಗೇನೆ. ಆದರೆ ಇಂತಹ ಪುಣ್ಯ ತೀರ್ಥಗಳನ್ನು ತರಲು, ಈ ಭೂಲೋಕಕ್ಕೆ ತರಲು ಮಹಾಭಕ್ತರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಎಂದು ನಮಗೆ ಇಲ್ಲಿ ಗೊತ್ತಾಗುತ್ತಿದೆ. ಈ ಗಂಗಾ ನದಿಯು ಒಂದು ಸಮಯದಲ್ಲಿ ಈ ಭೂಮಂಡಲದಲ್ಲಿ ಇರಲೇ ಇಲ್ಲ, ಇಡೀ ಬ್ರಹ್ಮಾಂಡದಲ್ಲೇ ಎಲ್ಲೂ ಇರಲಿಲ್ಲ. ಈಗ ಈ ರಘುವಂಶದ ರಾಜರು ಕಷ್ಟಪಡುತ್ತಿರುವುದನ್ನು ನೋಡಿ. ಮಹಾರಾಜನಾದ ಅಯೋಧ್ಯಾನಾಯಕನಾದ ಅಂಶುಮಾನನು ತಪಸ್ಸುಗಳನ್ನು ಆಚರಿಸಿದನು, ಗಂಗೆಯನ್ನು ತರಲು ಕಷ್ಟಪಟ್ಟನು. ಅವನ ಕಷ್ಟದ ಸಾಹಸವನ್ನು ತನ್ನ ಮಗ ದಿಲೀಪನು ಮುಂದುವರಿಸಿದನು. ಆದರೆ ದಿಲೀಪನು ಕೂಡ ಕಾರ್ಯವು ಮುಗಿಯುವುದಕ್ಕಿಂತ ಮುಂಚಿತವಾಗಿ ಮರಣಿಸಿದನು. ಈಗ ದಿಲೀಪನ ಮಗನು ಭಗೀರಥನು ತನ್ನ ತಂದೆ ತಾತಂದಿರ ಸಾಹಸವನ್ನು ಮುಂದುವರಿಸುತ್ತಾನೆ, ತೀವ್ರ ತಪಸ್ಸುಗಳನ್ನು ಆಚರಿಸುತ್ತಾನೆ. ನೋಡಿ, ಒಂದು ಗಂಗೆಯನ್ನು ತರಲು ಎಷ್ಟು ಮಹಾತ್ಮರು ಕಷ್ಟಪಟ್ಟಿದ್ದಾರೆ. ಈಗ ಈ ಭಗೀರಥನ ತಪಸ್ಸುಗಳಿಂದ ಗಂಗೆಯು ಕೊನೆಯದಾಗಿಯೂ ಮುಂದೆ ಬರುತ್ತಾಳೆ, ಪ್ರತ್ಯಕ್ಷವಾಗುತ್ತಾಳೆ. ಈಗ ಗಂಗಾದೇವಿ ಹೇಳುತ್ತಾಳೆ, ನಿನ್ನ ತೀವ್ರವಾದ ತಪಸ್ಸುಗಳಿಗೆ ನಾನು ತುಂಬಾ ತೃಪ್ತಳಾಗಿದ್ದೇನೆ. ಈಗ ನೀನು ಬೇಡುವ ವರಗಳನ್ನು ನೀಡಲು ನಾನು ಸಿದ್ಧಳಾಗಿದ್ದೇನೆ. ಗಂಗಾದೇವಿಗೆ ಶಿರಸ ನಮಸ್ಕರಿಸಿ ಭಗೀರಥನು ಆಸೆಯನ್ನು ವ್ಯಕ್ತಪಡಿಸುತ್ತಾನೆ. ತನ್ನ ತಂದೆಯರನ್ನು ಅವಳ ಪವಿತ್ರ ಜಲದಿಂದ ಮುಕ್ತರಾಗಿ ಮಾಡಬೇಕೆಂದು ಬೇಡುತ್ತಾನೆ. ಇನ್ನೂ ಸುಲಭವಾದ ಮಾತುಗಳಲ್ಲಿ ಹೇಳಬೇಕಾದರೆ, ಗಂಗಾದೇವಿಯನ್ನು ಈ ಭೌತಿಕ ಪ್ರಪಂಚಕ್ಕೆ ಇಳಿದು ಬರಲು ಬೇಡುತ್ತಾನೆ. ಇದು ವೈಷ್ಣವರ ಕೃಪೆ. ವೈಷ್ಣವರು ತಮ್ಮ ಸ್ವಂತ ಕಾರ್ಯಕ್ಕೋಸ್ಕರ ಏನು ಬಯಸುವುದಿಲ್ಲ. ಪರ ದುಃಖ ದುಃಖಿ, ಬೇರೆಯವರ ದುಃಖವೇ ಅವರ ದುಃಖ. ಅವರಿಗೆ ಯಾವ ದುಃಖಗಳು ಇಲ್ಲ, ಭಗವಂತನ ಭಕ್ತರಿಗೆ ಯಾವ ಕಷ್ಟಗಳು ಇಲ್ಲ. ಅವರಿಗೆ ಬೇರೆಯವರು ಭಗವಂತನ ಚರಣ ಕಮಲಗಳನ್ನು ಹಿಡಿದಿಲ್ಲವೇ ಎಂಬುದೇ ಅವರ ಒಂದೇ ಒಂದು ದುಃಖ. ಈಗ ಈ ಭಗೀರಥನು ಕೇಳಬಹುದಾಗಿತ್ತು, ತಾಯಿ ಗಂಗೆಯೇ, ನಿನ್ನ ಸ್ಪರ್ಶದಿಂದ, ನಿನ್ನ ಜಲಸ್ಪರ್ಶದಿಂದ ಈ ನನ್ನ ತಾತಂದಿರನ್ನು ಮುಕ್ತರಾಗಿ ಮಾಡು ಎಂದು ಕೇಳಬಹುದಾಗಿತ್ತು. ಅವಳನ್ನು ಸದಾ ಇಳಿದು ಬರುವಂತೆ ಬೇಡುತ್ತಾನೆ, ಕೇಳಿಕೊಳ್ಳುತ್ತಾನೆ. ಆಗ ಗಂಗಾದೇವಿಯು ಹೇಳುತ್ತಾಳೆ, ರಾಜನೇ, ನಾನು ಆಕಾಶದಿಂದ ಈ ಭೂಮಂಡಲದ ಮೇಲೆ ನಾನು ಬಿದ್ದಾಗ ನೀರು ಅತಿ ವೇಗವಾಗಿರುತ್ತದೆ. ಆ ನನ್ನ ವೇಗವನ್ನು ತಡೆಯಲು ಯಾರಿಂದ ತಾನೇ ಸಾಧ್ಯವಾಗುತ್ತದೆ? ನನ್ನ ವೇಗವನ್ನು ಯಾರಾದರೂ ತಡೆಯಲು ಸಾಧ್ಯವಿಲ್ಲದಿದ್ದರೆ ಈ ಭೂಮಂಡಲವನ್ನು ಚುಚ್ಚಿ ಕೆಳಗಿನ ಲೋಕಗಳಿಗೆ, ರಸಾತಲ ಪಾತಾಳ ಲೋಕಗಳಿಗೆ ಹೋಗಿಬಿಡುತ್ತೇನೆ. ಇದು ಗಂಗಾದೇವಿಯ ಮೊದಲನೆಯ ಕಷ್ಟ, ಸಮಸ್ಯೆ. ಇದಕ್ಕೆ ಏನು ಪರಿಹಾರ ಎಂದು ಕೇಳುತ್ತಾಳೆ, ಮೊದಲನೆಯ ಷರತ್ತು. ನಂತರ ಎರಡನೆಯದಾಗಿ ಕೇಳುತ್ತಾಳೆ, ರಾಜನೇ, ನಾನು ಈ ಭೂಲೋಕಕ್ಕೆ ಬಂದರೆ ಜನಸಾಮಾನ್ಯರು ನನ್ನ ನೀರಿನಲ್ಲಿ ಸ್ನಾನ ಮಾಡಿ ಅವರ ಪಾಪಗಳನ್ನು ತೊಳೆದುಕೊಳ್ಳುತ್ತಾರೆ. ಅವರ ಎಲ್ಲ ಪಾಪಗಳು ನನಗೆ ಸೇರಿದರೆ ನನ್ನ ಪರಿಸ್ಥಿತಿ ಏನು? ನಾನು ಹೇಗೆ ಅವರ ಪಾಪಗಳಿಂದ ವಿಮುಕ್ತಳಾಗುತ್ತೇನೆ? ನೀನೇ ಯೋಚಿಸು ನೋಡೋಣ, ಇದನ್ನು ನೀನೇ ಪರಿಗಣಿಸಬೇಕು. ಇದು ಗಂಗಾದೇವಿಯ ಎರಡನೆಯ ಯೋಚನೆ. ಇದಕ್ಕೂ ಏನು ಪರಿಹಾರ ಎಂದು ಕೇಳುತ್ತಿದ್ದಾಳೆ ಈಗ ಗಂಗಾದೇವಿ ಭಗೀರಥನ ಬಳಿ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾಂ ಸರ್ವ ಪಾಪ್ಯಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನು ನಿನ್ನ ಎಲ್ಲ ವಿಧ ವಿಧವಾದ ಧರ್ಮಗಳನ್ನು ಬಿಟ್ಟು ನನಗೊಬ್ಬನಿಗೆ ಶರಣಾಗು, ಆಗ ನಿನ್ನನ್ನು ನಾನು ಎಲ್ಲ ಪಾಪಗಳಿಂದ ವಿಮುಕ್ತನಾಗಿ ಮಾಡುತ್ತೇನೆ, ಹೆದರಬೇಡ. ಈ ರೀತಿಯಲ್ಲಿ ಹೇಳುತ್ತಾನೆ ಭಗವಂತನು. ದೇವೋತ್ತಮ ಪರಮಪುರುಷನು ಯಾರ ಪಾಪಗಳನ್ನೇ ಆಗಲಿ ಅಂಗೀಕರಿಸಿ ಶೂನ್ಯ ಮಾಡಬಲ್ಲನು, ನಾಶ ಮಾಡಬಲ್ಲನು. ಏಕೆಂದರೆ ಅವನು ಪವಿತ್ರನು, ಪರಿಶುದ್ಧನು. ಹೇಗೆ ಸೂರ್ಯನು ಪ್ರಪಂಚದ ಕಲ್ಮಶಗಳಿಂದ ಅಂಟಿಕೊಳ್ಳುವುದಿಲ್ಲವೋ, ಉದಾಹರಣೆಗೆ ಸೂರ್ಯನ ಶಾಖವುಳ್ಳ ಕಿರಣಗಳು ಅಂದರೆ ಬಿಸಿಲು ಮೂತ್ರದ ಸ್ಥಾನವನ್ನು ಒಣಗಿಸಿದರೂ ಕಲಂಕವು ಅಂಟುವುದಿಲ್ಲ, ಸೂರ್ಯನಿಗೆ ಕಶ್ಮಲವು ಅಂಟುವುದಿಲ್ಲ. ಅದೇ ರೀತಿಯಲ್ಲಿ ತೇಜೀಯಸಾಂನ ದೋಷಾಯ ವಹ್ನೇಹಿ ಸಮಭುಜೋಯತ, ಯಾರು ತುಂಬ ಶಕ್ತಿವಂತನಾಗಿರುತ್ತಾನೋ, ಪವಿತ್ರನಾಗಿರುತ್ತಾನೋ, ಅವನು ಪಾಪಕ್ಕೆ ಒಳಗಾಗುವುದಿಲ್ಲ. ಆದರೆ ಇಲ್ಲಿ ನಾವು ಗಂಗಾದೇವಿ ಹೆದರುವುದನ್ನು ನೋಡಬಹುದು. ಏಕೆಂದರೆ ಅಷ್ಟೊಂದು ಪಾಪಗಳನ್ನು ಜನಸಾಮಾನ್ಯರು ತೊಳೆದುಕೊಳ್ಳುತ್ತಾರೆ ಅವಳ ಪವಿತ್ರವಾದ ನೀರಿನಲ್ಲಿ. ಇದರಿಂದ ನಮಗೆ ಏನು ತಿಳಿಯುತ್ತದೆ ಅಂದರೆ, ಭಗವಂತನೊಬ್ಬನಿಗೆ ಬಿಟ್ಟರೆ ಯಾರಿಗೇ ಆಗಲಿ ಪಾಪಗಳನ್ನು ನಾಶ ಮಾಡಲು ಸಾಧ್ಯವಾಗುವುದಿಲ್ಲ. ದೀಕ್ಷೆಯನ್ನು ಕೊಟ್ಟ ಗುರುಗಳು ಕೂಡ ಶಿಷ್ಯನ ಪಾಪಗಳನ್ನು ಸ್ವೀಕರಿಸುತ್ತಾರೆ, ಆದರೆ ಭಗವಂತನ ಕೃಪೆಯಿಂದ ಆ ಪಾಪಗಳು ಶೂನ್ಯವಾಗುತ್ತವೆ. ಈಗ ಈ ಗಂಗಾದೇವಿಯ ಎರಡು ಸಮಸ್ಯೆಗಳಿಗೆ ಭಗೀರಥನು ಪರಿಹಾರಗಳನ್ನು ನೀಡುತ್ತಾನೆ. ಅವಳ ಒಂದನೆಯ ಸಮಸ್ಯೆಗೆ ಅಂದರೆ, ಅವಳು ಬಂದಾಗ ಅವಳ ವೇಗವನ್ನು ತಡೆಯುವುದಕ್ಕೆ ಶಿವನನ್ನು ಒಪ್ಪಿಸುತ್ತೇನೆ ಎಂದು ಹೇಳುತ್ತಾನೆ. ಶಿವನಿಗೆ ಆ ಶಕ್ತಿಯುಂಟು ಎಂದು ಹೇಳುತ್ತಾನೆ. ನಂತರ ಎರಡನೆಯ ಸಮಸ್ಯೆಗೆ, ಜನರು ಅವಳಲ್ಲಿ ಪಾಪಗಳನ್ನು ತೊಳೆದುಕೊಂಡಾಗ ಅವಳ ಪರಿಸ್ಥಿತಿಯ ಸಮಸ್ಯೆಗೆ ಭಗೀರಥನು ಹೇಳುತ್ತಾನೆ, ಸಾಧವೋ ನ್ಯಾಸಿನಃ ಶಾಂತ ಬ್ರಹ್ಮಿಷ್ಟ ಲೋಕ ಪಾವನಃ ಹರಂತ್ಯಗಂ ತೇಂಗ ಸಂಗತ್ ತೇಶ್ವಾಸ್ತೆ ಯಗಬಿದ್ ಹರಿಹಿ. ಹರಿಯ ಭಕ್ತಿ ಸೇವೆಯಿಂದ ಸಾಧುಗಳಾಗುತ್ತಾರೆ, ಎಲ್ಲವನ್ನು ತ್ಯಜಿಸಿದವರಾಗುತ್ತಾರೆ. ಭಗವಂತನ ಭಕ್ತರು ಭೌತಿಕ ಆಸೆಗಳಿಂದ ಕೊಳಕಾಗುವುದಿಲ್ಲ, ಪರಿಶುದ್ಧ ಭಕ್ತರಾಗಿರುತ್ತಾರೆ, ಧರ್ಮಾಚರಣೆಗಳನ್ನು ವೇದಗಳನ್ನು ಅನುಸರಿಸುತ್ತಾರೆ. ಕೃಷ್ಣ ಭಕ್ತರು ಎಷ್ಟು ಮಹಾತ್ಮರೆಂದರೆ ಪತಿತರನ್ನು ಉದ್ಧರಿಸುತ್ತಾರೆ. ಅಂತಹ ಕೃಷ್ಣನ ಪರಿಶುದ್ಧ ಭಕ್ತರು ನಿನ್ನ ನೀರನ್ನು ಮುಟ್ಟಿದಾಗ ಜನರ ಪಾಪಗಳಿಂದ ತುಂಬಿದ ನೀನು ವಿಮುಕ್ತಳಾಗುತ್ತೀಯ. ತೇಶ್ವಾಸೇ ಯಗಬಿದ್ ಹರಿಹಿ, ಏಕೆಂದರೆ ಅವರು ಭಕ್ತರು ಎಂದಿಗೂ ಪಾಪಗಳನ್ನು ನಾಶ ಮಾಡುವ ಹರಿಯನ್ನು ಹೃದಯದಲ್ಲಿ ಇಟ್ಟುಕೊಂಡಿರುತ್ತಾರೆ. ಈ ರೀತಿಯಲ್ಲಿ ಹೇಳುತ್ತಾನೆ ಭಗೀರಥನು. ಆಗ ಅಂಗೀಕರಿಸುತ್ತಾಳೆ ಗಂಗಾದೇವಿ. ನೋಡಿ, ಇದು ವೈಷ್ಣವರಿಗೆ ಇರುವ ಶಕ್ತಿ. ಭಗವಂತನ ಪರಿಶುದ್ಧ ಭಕ್ತರಿಗೆ ಆ ಗಂಗೆಯನ್ನು ಕೂಡ ಪಾವನಗೊಳಿಸುವಷ್ಟು ಶಕ್ತಿ ಇರುತ್ತದೆ. ಇದು ಆ ಕೃಷ್ಣ ಭಕ್ತರ ಮಾತು. ಆದ್ದರಿಂದಲೇ ನಾವು ಗುರು ಸಂಪ್ರದಾಯವನ್ನು ಆಚರಿಸಬೇಕು. ಏಕೆಂದರೆ ಸಂಪ್ರದಾಯದಲ್ಲಿ ಬರುವ ಗುರುಗಳು ಉತ್ತಮಾಧಿಕಾರಿಯಾಗಿರುತ್ತಾರೆ, ಅಂದರೆ ಮಹಾಭಾಗವತೋತ್ತಮರಾಗಿರುತ್ತಾರೆ, ಪರಿಶುದ್ಧ ಭಕ್ತರು ಅವರು. ಅಂತಹ ಪರಿಶುದ್ಧ ಭಕ್ತರಿಗೆ ನಾವು ಶರಣಾದರೆ ಸಾಕು, ನಾವು ಖಂಡಿತವಾಗಿ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಗುರುಗಳಿಗೆ, ಪರಿಶುದ್ಧ ಭಕ್ತರಿಗೆ ನಮ್ಮ ಪಾಪಗಳನ್ನು ಸುಟ್ಟು ಹಾಕುವ ಶಕ್ತಿ ಇರುತ್ತದೆ. ನಾವು ಎಷ್ಟೇ ನೀಚರಾಗಿರಬಹುದು, ಆದರೆ ಅವರಿಗೆ ಶರಣಾದರೆ ಸಾಕು, ಪಾವನರಾಗುತ್ತೇವೆ. ಇತ್ತೀಚೆಗೆ ಒಬ್ಬರು ವ್ಯಕ್ತಿಯನ್ನು ನಾನು ನೋಡಿದೆನು, ನನ್ನ ಕಣ್ಣಾರೆ ಕಂಡೆನು. ಪ್ರತಿದಿನವೂ ಅವರು 25 ಸಿಗರೇಟ್ಗಳನ್ನು ಸೇದುತ್ತಿದ್ದರು ಪ್ರತಿದಿನ. ಚೈನ್ ಸ್ಮೋಕರ್ ಎಂದು ಹೇಳುತ್ತೇವೆ. ಆದರೆ ಶ್ರೀಲ ಪ್ರಭುಪಾದರ ಆಶ್ರಯವನ್ನು ಪಡೆದ ಕೆಲವೇ ಕೆಲವು ದಿನಗಳಲ್ಲಿ ಕ್ರಮೇಣ ಸೇದುವುದನ್ನೇ ಬಿಟ್ಟು ಬಿಟ್ಟರು ಅವರು. ಪ್ರಪಂಚದಲ್ಲಿ ಸಹಜವಾಗಿ ಧೂಮಪಾನವನ್ನು ಬಿಡಬೇಕಾದರೆ ತುಂಬ ಕಷ್ಟ, ಯಾರಿಂದಲೂ ಸಾಧ್ಯವಾಗುವುದಿಲ್ಲ, ಹೆಚ್ಚು ಕಡಿಮೆ ಯಾರಿಂದಲೂ ಆಗುವುದಿಲ್ಲ. ಆದರೆ ಇಂತಹ ಪರಿಶುದ್ಧ ಭಕ್ತರ ಸಂಪರ್ಕದಲ್ಲಿ ಬಂದರೆ ಸಾಕು, ಶ್ರೀಲ ಪ್ರಭುಪಾದರಂತಹ ಪರಿಶುದ್ಧ ಭಕ್ತರ ಸಂಪರ್ಕದಲ್ಲಿ ಬಂದರೆ ಸಾಕು, ಅಶುದ್ಧರಾಗಿರುವವರನ್ನು ಕೂಡ ಪರಿಶುದ್ಧರಾಗಿ ಮಾಡುತ್ತಾರೆ. ಗಂಗಾದೇವಿಯೇ ವಿಷ್ಣು ಭಕ್ತರು ಬಂದು ಪಾಪಗಳಿಂದ ವಿಮುಕ್ತಿಯನ್ನು ನೀಡುತ್ತಾರೆ ಎಂದು ಹೇಳಿದಾಗ ಬಂದಳು ಈ ಪ್ರಪಂಚಕ್ಕೆ. ಹೀಗಿರಬೇಕಾದರೆ ಭಗವಂತನ ಪರಿಶುದ್ಧ ಭಕ್ತರ ಸ್ಥಾನವನ್ನು ನೀವೇ ಯೋಚಿಸಿ ನೋಡಿ, ಗುರುಗಳ ಸ್ಥಾನವನ್ನು ನೀವೇ ಚಿಂತಿಸಿ ನೋಡಿ. ಶ್ರೀಲ ಪ್ರಭುಪಾದರಂತಹ ಗುರುಗಳನ್ನು ನಾವು ಪಡೆಯಲು ಅದು ಇಂತಹ ಭಯಂಕರವಾದ ಕಲಿಯುಗದಲ್ಲಿ ಇಂತಹ ಆಪದ್ ಬಾಂಧವರನ್ನು ಪಡೆಯಲು ನಾವು ಪರಮಾದೃಷ್ಟವಂತರು. ಅವರ ಆಶ್ರಯ ಎಲ್ಲರಿಗೂ ಉಂಟು. ಯಾರು ಅವರ ಪಾದ ಪದ್ಮಗಳಿಗೆ ಶರಣಾಗುತ್ತಾರೋ ಎಲ್ಲ ಕೆಟ್ಟ ಚಟುವಟಿಕೆಗಳನ್ನು ಬಿಟ್ಟು ಬಿಡುತ್ತಾರೆ. ಏಕೆಂದರೆ ಅವರು ಪರಿಶುದ್ಧ ಭಕ್ತರ ಸಂಪರ್ಕವನ್ನು ಹೊಂದುತ್ತಾರೆ. ಈ ರೀತಿಯಲ್ಲಿ ಗಂಗೆಯನ್ನು ಒಪ್ಪಿಸಿದನು ಭಗೀರಥನು. ನಂತರ ಕೆಲಸವು ಶಿವನನ್ನು ಕರೆಯುವುದು. ಈಗ ಶಿವನನ್ನು ಬೇಡಲು ಈಗ ಮತ್ತೊಂದು ತಪಸ್ಸನ್ನು ಮಾಡುತ್ತಾನೆ ಭಗೀರಥನು. ನೋಡಿ, ಗಂಗಾ ನದಿಯನ್ನು ತರಲು ಅಂಶುಮಾನನು, ದಿಲೀಪನು ಹಾಗೂ ಭಗೀರಥನು ಎಷ್ಟು ಕಷ್ಟಪಟ್ಟರು. ಈಗ ಶಿವನನ್ನು ಕೂಡ ತೃಪ್ತಿಪಡಿಸಲೆಂದು, ಒಪ್ಪಿಸಲೆಂದು ತಪಸ್ಸನ್ನು ಮಾಡುತ್ತಾನೆ ಭಗೀರಥನು. ನಂತರ ಶಿವನು ಪ್ರತ್ಯಕ್ಷನಾದನು. ಶಿವನು ತುಂಬ ಬೇಗ ಸಂತುಷ್ಟನಾಗುತ್ತಾನೆ. ಆದ್ದರಿಂದಲೇ ಅವನಿಗೆ ಆಶುತೋಷ ಎಂದು ಮತ್ತೊಂದು ಹೆಸರು. ಭಗೀರಥನು ಈಗ ನಡೆದಿದ್ದನ್ನು ಶಿವನಿಗೆ ವಿವರಿಸುತ್ತಾನೆ, ಶಿವನ ಸಹಾಯವನ್ನು ಬೇಡುತ್ತಾನೆ. ಶಿವನು ಅಂಗೀಕರಿಸುತ್ತಾನೆ, ಅನುಗ್ರಹಿಸುತ್ತಾನೆ. ಗಂಗಾದೇವಿಯ ವೇಗವನ್ನು ತನ್ನ ಶಿರಸ್ಸಿನ ಮೇಲೆ ತಡೆಯಲು ಸಿದ್ಧನಾಗುತ್ತಾನೆ ಈಗ ಶಿವನು. ಗಂಗಾದೇವಿಯನ್ನು ಏಕೆ ಶಿವನು ತನ್ನ ತಲೆಯ ಮೇಲೆ ಸ್ವೀಕರಿಸಲು ಸಿದ್ಧನಾದನು ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ತಥೇತಿ ರಾಜ್ಞಾಭಿಹಿತಂ ಸರ್ವಲೋಕಹಿತಃ ಶಿವಃ ದದಾರಾವಹಿತೋ ಗಂಗಾಂ ಪಾದಪೂತ ಜಲಾಂ ಹರೇಹೇ. ಜಲಾಂ ಹರೇಹೇ, ಗಂಗಾಜಲವು ವಿಷ್ಣುವಿನ ಚರಣ ಕಮಲಗಳಲ್ಲಿ ಹುಟ್ಟಿದ ಕಾರಣದಿಂದ ಶಿವನು ಆ ನೀರನ್ನು, ಗಂಗಾಜಲವನ್ನು ತನ್ನ ಶಿರಸ್ಸಿನ ಮೇಲೆ ಭಕ್ತಿಯಿಂದ, ಗೌರವದಿಂದ ಸ್ವೀಕರಿಸುತ್ತಾನೆ. ಇದು ಶಿವನಿಗೆ ಇರುವ ವಿಷ್ಣು ಭಕ್ತಿ. ಗಂಗೆಯು ಬಂದಳು, ಅವಳು ಶಿವನ ಶಿರಸ್ಸಿನಿಂದಲೇ ಹರಿದರೂ ವೇಗವಾಗಿಯೇ ಇದ್ದಳು, ಹರಿದಳು. ಭಗೀರಥನು ಬೇಗನೆ ತನ್ನ ವೇಗವಾದ ರಥವನ್ನು ಹತ್ತಿ ಗಂಗಾದೇವಿಗೆ ಮಾರ್ಗ ಮಾಡಿ ಅನೇಕ ಪ್ರದೇಶಗಳಲ್ಲಿ ಕರೆದುಕೊಂಡು ಹೋಗಿ ತನ್ನ ತಾತಂದಿರ ಬಳಿ ಹೋಗಿ ಬೂದಿಗೆ ಸಂಪರ್ಕವನ್ನು ನೀಡಿದನು ಗಂಗಾಜಲವನ್ನು. ಇದು ಗಂಗಾದೇವಿಯ ಚರಿತ್ರೆ. ಹರೇ ಕೃಷ್ಣ.